ಶಕ್ತಿಗೂ ಎಫೆಕ್ಟ್ ಇದೆ, ಶಕ್ತಿ ಇದೆ ಅಂತ ಆಯ್ತಲ್ಲ, ಅದಕ್ಕೆ ನೋಡಬಾರದು ಅದನ್ನು. ಗಂಧವನ್ನು ಸ್ವೀಕಾರ ಮಾಡಬಾರದು ಅಂದರೆ ದುರ್ವಾಸನೆ ಇದ್ದಾಗ ಲೆಕ್ಕ. ಅವತ್ತಿನ ದಿವಸ ಎಷ್ಟು ಒಳ್ಳೆಯ ಆಹಾರವೂ ನಿಷಿದ್ಧ, ಆ ಒಂದು ದೀಕ್ಷೆ ಇಟ್ಟುಕೊಂಡ್ರೆ ಅದು ಸರಿ. ಇದರಿಂದ ಕಲಿಯೋ ಪಾಠ, ಇಷ್ಟ ಸಿಕ್ಕಲ್ಲಿ ತಿನ್ನಬಾರದು ಮೊದಲನೇದು, ಮನೆಯಲ್ಲೇ ಸಿಕ್ಕಿದ್ದನ್ನು ತಿನ್ನಬಾರದು ಎರಡನೇದು, ಮೂರನೇದು ನೈವೇದ್ಯ ಮಾಡಿದ ಏನನ್ನೂ ತಿನ್ನಬಾರದು, ಏಕಾಶಿ ನೈವೇದ್ಯ ಮಾಡಿಯೂ ತಿನ್ನಬಾರದು ಇನ್ನೊಂದು ಕೊನೆಗೆ. ನೈವೇದ್ಯ ಮಾಡಿ ಅಡುಗೆ ಊಟ ಮಾಡಿಬಿಟ್ರೆ ಅದು ಸಾಧ್ಯ. ನೈವೇದ್ಯ ಮಾಡಿ ಹಾಲು ತಗೊಳ್ಬಿಡಿ, ನೈವೇದ್ಯ ಮಾಡಿ ದೇವರಿಗೆ ಹಾಲನ್ನ, ನೀವು ತಗೊಳ್ಳಕ್ ಸಾಧ್ಯ ಇಲ್ಲ, ನಾವು ತಗೊಳ್ಳಕ್ ಬರೋದಿಲ್ಲ. ಆ ರೀತಿ ಆಹಾರ ನಿಯಂತ್ರಣ ಮಾಡಿದರೆ ಆಗ ದೇವರು ಒಲಿತಾನೆ. ಕೃಷ್ಣ ಕಾಲಿಟ್ಟ ಹಸ್ತಿನಾಪುರಕ್ಕೆ. ಎಲ್ಲರೂ ದುರ್ಯೋಧನ ಏನೇನೋ ಪ್ಲಾನ್ ಮಾಡಿದ್ದ, ಆದರೆ ಕೃಷ್ಣ ಧೃತರಾಷ್ಟ್ರ ಮನೆಗೆ ಹೋದ. ರೊಕ್ವೇ ಪರಮಾಸನೇ ನಿಷಣ್ಣ, ಚಿನ್ನದ ಪೀಠದ ಮೇಲೆ ಧೃತರಾಷ್ಟ್ರ ಕೂಡಿಸಿದನಂತೆ. ವಿದುರ ಮಾಡಿದ ವ್ಯವಸ್ಥೆ ಪಾಪ ಅದು. ಕೃಷ್ಣ ಅಲ್ಲಿಂದ ಹೊರಟ. ನಮ್ಮನಿಗೆ ನಮ್ಮನಿಗೆ ಉತ್ಸವಕ್ಕೆ ನಮ್ಮನಿಗೆ ಮನೆ ಮನೆಯಿಂದ ಕರೀತಾರೆ. ಕೃಷ್ಣನ್ ಯಾರು ಕರೆಯೋದೇ ಇಲ್ಲ, ದುರ್ಯೋಧನನು ಕರೆದು ಬಿಟ್ಟಂತೆ ಕೃಷ್ಣನನ್ನ. ಕೃಷ್ಣ ನನ್ನ ಮನೆಗೆ ಬಾ ಅಂದ್ರೆ ಹೋಗ ರೆಡಿ ದುರ್ಯೋಧನ ಬರ್ತೇನೆ ಅಂತ ಹೊರಟೇ ಬಿಟ್ಟನಂತೆ. ಅದೊಂದು ನೋಡೋರಿಗೆ ಭಾರಿ ಆಶ್ಚರ್ಯ, ಕೃಷ್ಣ ಈಗ ಸಿಕ್ಕಿಬಿಡ್ತಾನೋ ಏನೋ ಅಷ್ಟು ಮಟ್ಟಿಗೆ ದರಿಯತ್ತು ಹೊರಟೇ ಬಿಟ್ಟಂತೆ. ಜೊತೆಗೆ ಇಷ್ಟೊತ್ತು ಕೃಷ್ಣ ಹೀಗೆ ಮಾಡಿದ್ದ, ಈಗ ಯಾಕೆ ಹೋಗಬೇಕಾಗಿತ್ತು ಅಂತ ನಮಗನಿಸ್ಬೇಕು. ಆ ರೀತಿ ಮಾಡ್ತಾ ಹೋಗ್ತಾನೆ. ದುರ್ಯೋಧನ ಮನೆಯೆಲ್ಲ ತೋರಿಸ್ತಾನೆ. ಹೇಳಿ ಕೇಳಿ ಅರಮನೆ ಕಂಡವ್ರ ದುಡ್ಡು ಇದೆ, ಇನ್ನೇ ಆಗಿರ್ಬೇಕದು. ಅವನು ಎಂದು ಸಂಪಾದನೆ ಮಾಡಿದ್ದಂತೂ ಅಲ್ಲ, ಜೂಜು ತಗೊಂಡಿದ್ ಬೇರೆ. ಅಲ್ಲ, ಜೂಜಿನ ಮನೆ ಕೆಟ್ಟ ಕೆಟ್ಟ ಹಣಗಳು ಎಷ್ಟೋ ಜನ ಮನೆ ನೋಡಿದ ನಮಗೆ ಸಂತೋಷ ಆಗೋದಿಲ್ಲ, ಎಷ್ಟೆಂತ ತಲೆ ಹೊಡೆದಿದ್ದಾರೋ ಅಂತ ಗಾಬರಿ ಆಗುತ್ತೆ ಅಷ್ಟೇ. ಸ್ವಂತ ಸಂಪಾದನೆ ಇದ್ರೆ ಭಾರಿ ಸಂತೋಷ, ಆದ್ರೆ ತಲೆ ಹೊಡೆದು ತಗೊಂಡ್ರೆ ಇನ್ನೊಬ್ಬರು ಹೊಟ್ಟೆ ಹೊಡೆದು ತಾನದು, ಇದ್ರ ಬೇಸೆ ಏನು ಉಪಯೋಗ ಇಲ್ಲ. ದುರ್ಯೋಧನ ಮುಂದೆ ಧೃತರಾಷ್ಟ್ರ ಹೇಳ್ತಾನೆ ಕೊನೆಗೆ, ನನ್ನ ಮಕ್ಕಳು ಭೂಮಿನೇ ಹಾಳು ಮಾಡಿಬಿಟ್ರು ಅಂತ ಹೇಳ್ತಾರೆ. ನಾಸಿತಾ ಪೃಥಿವಿ ಸರ್ವ ಧಾರ್ತಾರಾಷ್ಟ್ರೇಣ ದುರ್ನಯೈಹಿ. ಧೃತರಾಷ್ಟ್ರ ತನ್ನ ಮಕ್ಕಳನ್ನ ಧಾರ್ತಾರಾಷ್ಟ್ರ ಅಂತ ಕರೀದ, ನನ್ನ ಮಕ್ಕಳು ಅಂತ ದುಃಖ ಪಡ್ತಾನೆ, ಇಡೀ ಭೂಮಿ ಹಾಳು ಮಾಡಿಬಿಟ್ರು ಅಂತ ಹೇಳಿ ಕೃಷ್ಣ ಹೋಗ್ತಾನೆ. ಎಲ್ಲ ತೋರಿಸ್ತಾನೆ. ಕೃಷ್ಣ ಊಟ ಮಾಡೋಣ ಅಂತ ಹೇಳ್ತಾನೆ. ಇಲ್ಲಿ ನೋಡಿ, ಇಲ್ಲಿ ಅಲ್ಲಿ ಬರ್ಲೆ ತಪ್ಪು ಮಾಡೋದು. ಊಟ ಮಾಡೋ ಅಲ್ಲ, ಊಟ ಮಾಡೋಣ ಅಂದ್ರೆ ದೇವ್ರ ನೈವೇದ್ಯ ಕುರಿತು ನಾವು ಜೊತೆ ಕುತ್ಕೊಂಡ್ರೆ ಆಗೋ ಹಾಕಿ, ಅದು ಸಾಧ್ಯ ಇಲ್ಲ. ದೇವ್ರ ಜೊತೆ ನಾವು ಆಗೋದ? ದೇವರಿಗೆ ಸಮಾನ ಸಾಧ್ಯ ಇಲ್ಲ. ದೇವರಾಗೋದಿಲ್ಲ, ದೇವರಿಗೆ ಸಮಾನೂ ಆಗೋದಿಲ್ಲ. ಊಟ ಮಾಡೋಣ ಅಂತ ಕರೀತಾನೆ. ನೀನು ಮಾಡೋ ನಾನು ಬಡಿಸ್ತೇನೆ ಅಲ್ಲ, ನೀನು ಮಾಡೋ ಕೊಡಿಸ್ತೇನೆ ಅಲ್ಲ, ಜೊತೆಗೆ ಕೊಡಬೇಕು. ಕೃಷ್ಣ ಎಲ್ಲ ನೋಡಿದನಂತೆ. ದುರ್ಯೋಧನಿಗೆ ಅವತ್ತು ಎಷ್ಟು ಅಡಿಗೆ ಮಾಡಿಸಿ, ಬಹುಶಃ ಅಷ್ಟು ಅಡಿಗೆ ಯಾರು ಮಾಡಿಸಿರ್ಲಿಕ್ಕಿಲ್ಲ. ರೆಕಾರ್ಡ್ ಫುಡ್ ಅವತ್ತಿನ ದಿವಸ ಇಟ್ಟುಬಿಟ್ಟಿದ್ದಾನೆ. ವೆರೈಟಿ ವೆರೈಟಿಗಳು, ಕೃಷ್ಣ ಗೋಪಿಜನ ಜಾರ ಗೋಪಾಲಕ ನವನೀತ ಚೋರ ಕೇಳಿಬಿಟ್ಟಿದ್ದಾನಲ್ಲ, ಎಲ್ಲ ಇಟ್ಬಿಟ್ಟಿದ್ದಾನೆ. ಇಷ್ಟೊತ್ತು ಕೃಷ್ಣ ಸಿಕ್ಕಿಲ್ಲ. ಒಂದು ಕೃಷ್ಣ ತುತ್ತು ಬಾಯಲ್ಲಿ ಇಟ್ಕೊಂಡ ಅಂದ್ರೆ ಕಲಿ ನಾನು ಗೆದ್ದೆ ಅಂತ ಕಾಯ್ತಿದ್ದಾನೆ ಈಗಾಗಲೇ. ಅವನು ತಗೊಂಡ ಅಂದ್ರೆ ಕಥೆ ಮುಗೀತು. ಕೃಷ್ಣ ನೋಡ್ತಾ ಇದ್ದಾನೆ, ಎಲ್ಲ ನೋಡಿದನಂತೆ. ದುರ್ಯೋಧನ ಕೃಷ್ಣನ ಮೇಲೆ ಗಮನ. ಯಾವ್ದಕ್ಕೆ ಕೈ ಹಾಕ್ತಾನೆ ಕೃಷ್ಣ ಅಂತ ನೋಡಿದರೆ, ಆಗ ಕೃಷ್ಣ ಉತ್ತರ ಕೊಡ್ತಾರಲ್ಲ, ಆಗ ಕೃಷ್ಣ ಕೃಷ್ಣನೇ, ದುರ್ಯೋಧನ ದುರ್ಯೋಧನನೇ ಅಂತ ಗೊತ್ತಾಗತ್ತೆ. ದುರ್ಯೋಧನ ನನಗೆ ಬೇಕಾದ್ದಿದ್ರಲ್ಲಿ ಯಾವುದೂ ಇಲ್ಲ ಅಂತ ಹೇಳ್ಬಿಡ್ತಾನೆ. ಇದು ಆಶ್ಚರ್ಯ, ನನಗೆ ಬೇಕಾದ್ದು ಯಾವುದೂ ಇಲ್ಲ ಇದರೊಳಗೆ. ದುರ್ಯೋಧನಿಗೆ ಭಾರಿ ಶಾಕ್ ಅದು. ಅದು ಅವರಿಗೂ ನಾನು ಬಿಟ್ಟುಬಿಟ್ಟ ಮಾಡೋದು ಅಂತ ಗಾಬರಿ. ಅವನಿಗೆ ಎಲ್ಲ ಹೇಳಿದ್ ಯಾವ್ದಾರ ಬಿಟ್ಟುಬಿಟ್ಟ ಅಂತ ನೋಡಿದರೆ ಹೇಳ್ತಾನೆ, ಏನ್ ಕೃಷ್ಣ ಏನ್ ತಪ್ಪಿದೆ ಏನ್ ತಪ್ಪಿದೆ ಅಂತ ಕೇಳಿದರೆ ದುರ್ಯೋಧನ, ನನಗೆ ಬೇಕಾದ ಮುಖ್ಯವಾದ ವಸ್ತುನೇ ಇಲ್ಲ. ಏನದು? ಪ್ರೀತಿನೇ ಇಲ್ಲ ಅಂತ ಹೇಳ್ತಾನೆ. ಎಂಥ ಒಗಟಿನಂತ ಮಾತು. ದಾಸರ ಬರೀತಾರೆ, ಆಧಾರವಿಲ್ಲದ ಅಮೃತಾನ್ನವೇಕೆ. ನಿನಗೆ ಪ್ರೀತಿ ಇಲ್ಲ, ಮೋಸ ಇದೆ ನಿನಗೆ, ವಂಚನೆ ಇದೆ, ಇಷ್ಟೆಲ್ಲ ಇಟ್ಟಿದ್ದೀಯಲ್ಲ, ನನ್ನನ್ನು ಭಕ್ತಿಯಿಂದ ಒಲಿಸೋ ವಿಚಾರ ನಿನಗಿಲ್ಲ, ಕಪಟ ಮಾಡ್ತಾ ಇದ್ದೇ ನಿನಗ, ನನಗೆ ಬೇಕಿಲ್ಲ. ದುರ್ಯೋಧನ ಸತ್ತಾಗ ಇನ್ನ ಅರ್ಥ ಮಾಡಿಕೊಂಡ್ರೆ ನನಗೆ ಬೇಕಿಲ್ಲ. ಇದನ್ನ ನಾವು ಅಭ್ಯಾಸ ಮಾಡಬೇಕು. ಇವತ್ತು ನಾವು ಯಾವುದೋ ಪದಾರ್ಥ ನೋಡೋದಲ್ಲ, ಅದು ಹಿನ್ನೆಲೆ ನೋಡಬೇಕು ಯಾವಾಗಲೂ ಕೂಡ. ದಶರಥಾಮರಿಗೆ ಹಾಲು ಕೊಟ್ಟ, ಅವ್ರು ಹಾಲು ನೋಡಿದ್ರೆ ಹೊರತು ಅವನು ಮನೋಭಾವ ನೋಡ್ಲೇ ಇಲ್ಲ, ಹಾಲು ಕುಡಿದ್ರು ಕೊನೆ ತನ್ನ ಕೊಡಿ ಎಳ್ಕೊಂಡ್ಬಿಟ್ಟ ಆ ಕಡೆ, ಒಂದೇ ಲೋಟ ಹಾಲಿಗೆ ಎಳ್ಕೊಂಡ್ಬಿಟ್ಟಲ್ಲ, ಆದ್ರೆ ಅವ್ರು ನೋಟಿಸ್ ಮಾಡಲಿಲ್ಲ ಅವ್ರು. ಇದು ಆಶ್ಚರ್ಯ. ಕೃಷ್ಣ ಇಷ್ಟೆಲ್ಲ ಪಂಚಭಕ್ಷ ಪರಮಾನ್ನದ ಮಧ್ಯೆ ನೋಡ್ತಾನೆ, ನನಗೆ ಬೇಕಾದ ಯಾವುದೂ ಇಲ್ಲ ಇದರೊಳಗೆ, ಅತಿ ಮುಖ್ಯವಾದ ಪದಾರ್ಥ ಇಲ್ಲ. ದುರ್ಯೋಧನ, ಇನ್ನೊಬ್ಬರು ಮನೆಯ ಅನ್ನ ಯಾವಾಗ ತಿನ್ನಬೇಕು ಗೊತ್ತಾ ಅಂತ ಹೇಳ್ತಾನೆ. ಮಹಾಭಾರತದ ಸುಭಾಷಿತ ಅದು ಒಂದು. ನಮಗೆ ಕೊಟ್ಟಾಗೆಲ್ಲ ತಿನ್ನಬೇಕು ಅಂತ ನಾವು ತಿಳ್ಕೊಂಡಿರೋದು, ಅಥವಾ ಕೇಳಿಸ್ಕೋಬೇಕು ಆ ಥರ ತಿಳ್ಕೊಂಡಿದ್ದು. ಕೃಷ್ಣ ಹೇಳ್ತಾನೆ, ಇನ್ನೊಬ್ಬರು ಮನೆಯ ತಿನ್ನಬೇಕಾದ್ರೆ ಎರಡು ಪ್ರಸಂಗದಲ್ಲಿ ಮಾತ್ರ ತಿನ್ನಬೇಕು ಅಂತ ಹೇಳ್ತಾನೆ. ಆ ಮಹಾಭಾರತವನ್ನು ಕೇಳೋದ್ರಿಂದ ಎಷ್ಟು ನಮಗೆ ಬದಲಾವಣೆ ಆಗುತ್ತೆ ನೋಡಬೇಕು. ನೋಡು, ಸಂಪ್ರೀತಿ ಭೋಜ್ಯಾನಿ ಅನ್ನಾನಿ ಆಪದ್ ಭೋಜ್ಯಾನಿ ವಾ ಪುನಃ. ಸಂಪ್ರೀತಿ ಭೋಜ್ಯಾನಿ ಅನ್ನಾನಿ ಆಪದ್ ಭೋಜ್ಯಾನಿ ವಾ ಪುನಃ. ತುಂಬಾ ಪ್ರೀತಿಯಿಂದ ಕೊಟ್ಟರೆ ತಗೊಳ್ಬೇಕು, ಬೇರೆ ದಾರಿ ಇಲ್ಲ. ವಸ್ತು ಬೇಕಿಲ್ಲ ನಮಗೆ, ಅದು ಬೇಜಾರು ಮಾಡ್ಕೋತಾರಲ್ಲ ತಿನ್ನಬೇಕಷ್ಟೇ. ಇದು ಒಂದಕ್ಕೆ ಇನ್ನು ಪ್ರಸಂಗ. ಇನ್ನೊಂದು, ಆಪದ್ ಭೋಜ್ಯಾನಿ ವಾ ಪುನಃ. ನಮಗೆ ನಿರ್ವಹ ಇಲ್ಲ, ಪ್ರಾಣ ಹೋಗುವ ಪ್ರಸಂಗ ಬಂದಿದೆ, ಏನಾದ್ರೂ ಹಾಕಿ ಅಂತ ಕೇಳಬೇಕು. ಎರಡರಲ್ಲಿ ಒಂದಷ್ಟೇ. ತುಂಬಾ ಪ್ರೀತಿ ಇದ್ರೆ ತಿನ್ನಬೇಕು, ತುಂಬಾ ಪ್ರೀತಿ ಇದ್ರೆ ತಿನ್ನಬೇಕು, ನಮಗೆ ಆಪತ್ತಿದ್ರೆ ತಿನ್ನಬೇಕು. ಇವತ್ತು ಹೋಟೆಲ್ ಹೋಗುತ್ತೆ, ಏನೇ ಆಪತ್ತೆ, ಪ್ರೀತಿ ಇರುತ್ತೆ ಅವರಲ್ಲಿ. ಪಾಪ ಯಾರೋ ಹೋಟ್ಲಲ್ಲಿ ಕೊಡೋದು ದೀರ್ಘಾಯುಷ್ಮಾನ ಭವ ಅಂತ ಕೊಡ್ತಾನ, ಆ ದೀರ್ಘ ಆಯುರ ಆರೋಗ್ಯ ಐಶ್ವರ್ಯ ಪ್ರಾಪ್ತಿರಸ್ತು ಅಂತ ಕೊಡ್ತಾನೆ. ದುಡ್ಡಿಡು ಆ ಕಡೆ ಹೋಗು ಅಂತ ಹೇಳ್ತಾನೆ. ತಿಂದ್ರೆಷ್ಟು ಬಿಟ್ಟರೆಷ್ಟು ಅಷ್ಟೇ ಅವನ ಕೆಲಸ. ಅದಕ್ಕೆ ಹೇಳ್ತಾರೆ ಅದೇ ಮನೆಯಲ್ಲಿ ತಾಯಿ ಆದರೆ ಆ ಹೇಳ್ತಾವೆ ಮಾಡ ತಾನು ಊಟ ಮಾಡಲ್ಲ, ಇವನು ಮಾಡಿದವರು ಅವನು ಮಾಡೋದಲ್ಲಿ ಅರ್ಥ ಮಾಡಿಕೊಂಡ್ರೆ ಪ್ರೇಮ ಜನ ಪ್ರೀತಿಯ ಕಾನ್ಸೆಪ್ಟೇ ಗೊತ್ತಿಲ್ಲ. ಇವತ್ತು ವ್ಯವಹಾರ ಎಲ್ಲ ಕೂಡ ಇವತ್ತು ಬರ್ತಾ ಬರ್ತಾ ಐ ಟಿ ಅದು ಇದು ಐ ಟಿನೇ. ನಮ್ಮ ಊಟ ತಂದೆ ತಾಯಿ ಜೊತೆ ಮಾತುಕತೆಗಳು ಕೂಡ ಇವತ್ತು ಮಾತಾಡಿ ಎಷ್ಟು ಟೈಮ್ ಕೊಡ್ತೀರಿ ಎಷ್ಟು ಟೈಮ್ ಮಾಡ್ತೀರಿ ಅಷ್ಟು ಮಟ್ಟಿಗೆ ಸಿಕ್ಕಾಪಟ್ಟೆ ದುಡ್ಡು ಬರುತ್ತಲ್ಲ ಈಗ. ಆದ್ದರಿಂದ ಮನೆಯಲ್ಲಿ ಮಾತಾಡಲಿಕ್ಕೆ ಟೈಮ್ ಇಲ್ಲ. ಅವನಿಗೆ ಮಾತಾಡಿದ್ರೆ ಆ ರೇಟಲ್ಲಿ ಕೊಡ್ತೀರಾ ಅಂತ ಕೇಳಿದ್ರೆ ಗೋವಿಂದ ಅವರ ಅವಸ್ಥೆ. ಅವ್ರು ಕೂಡ ರೇಟಲ್ಲಿ ಕೊಟ್ಟರೆ ಕತೆ ಮುಗಿದೋಯ್ತು. ಆದರೆ ಅವ್ರು ದುಡ್ಡು ಕೊಡ್ಲಕ್ಕೆ ಬರೋದಿಲ್ಲ, ನಮಗೆ ಪ್ರೀತಿ ಕೊಡ್ಲಕ್ಕೆ ಬರುತ್ತೆ, ಅದನ್ನು ಹೇಳಬೇಕು ಅವರು. ಅದು ಸಂಪ್ರೀತಿ ಭೋಜ್ಯಾನಿ ಅನ್ನಾನಿ ಆಪದ್ ಭೋಜ್ಯಾನಿ ವಾ ಪುನಃ. ಈಗ ಅರ್ಥ ಮಾಡಿಕೊಂಡ್ರೆ ಎಷ್ಟೋ ಜನ ಪ್ರೀತಿ ಬರಹ ಮಾಡ್ತಾರೆ, ಪ್ರೀತಿ ಇರೋದಿಲ್ಲ ಅದರೊಳಗೆ, ಅದೊಂದು ಶೋ ಇರುತ್ತೆ, ಪ್ರೀತಿಯ ನಾಟಕ ಹಾಕ್ತಾರೆ ಅಷ್ಟೇ. ನಾ ಅಲ್ಲಿ ಮೋಸ ಹೋಗ್ತೇವೆ ಸಾಮಾನ್ಯವಾಗಿ. ಅದು ಶಾಸ್ತ್ರ ಎಚ್ಚರಿಸ್ತದೆ ನಿಜವಾದ ಪ್ರೀತಿ ಅಂದ್ರೆ ನಿಷಿದ್ಧ ಪದಾರ್ಥ ಕೊಟ್ಟರೆ ಯಾವ ಈರುಳ್ಳಿ ಉಪ್ಪಿಟ್ಟು ಬಾರಿ ಪ್ರೀತಿ ಏನರ್ಥ ಅದರೊಳಗೆ? ಕೊಡ್ತಿರೋದು ಕೆಟ್ಟ ಪದಾರ್ಥ ಪ್ರೀತಿಯಿಂದ ತಿಂಡಿ ಜೊತೆಗೆ ಏನರ್ಥ ಇದೆ? ಕೆಲವರು ಇರ್ತಾರೆ ಬೆಳಿಗ್ಗೆ ತಕ್ಷಣ ಯಾವುದೋ ಮನೆಗೆ ಹೋದ ಕಾಲಕ್ಕೆ ಕಾಫಿ ಕುಡೀರಿ ಅಂತ ಹೇಳೋರು, ಇಲ್ಲ ನಾನು ತಗೊಳ್ಳೋದಿಲ್ಲ ಅಂತ ಅಕಸ್ಮಾತ್ ಹೇಳಿದ್ರೆ ಯಾಕೆ ಅಂತ ಕೇಳ್ತಾರೆ ಅಂತ ತಿಳ್ಕೊಂಬೋಣ. ಕಣ್ಣಾರು ಎಷ್ಟೋ ದಿನ ನೋಡಿದ್ದೇನೆ, ನಮ್ಗೆ ಸ್ನಾನ ಆಗಿಲ್ಲ, ಇಲ್ಲ ನೀವು ತಗೋಬೇಕಾಗೆ, ನಾವು ಎಂದೂ ಕುಡಿಯೋದಿಲ್ಲ, ಅದಕ್ಕೆ ನಮ್ಮ ಕಂಪನಿ ಕೊಡಿ, ಇವನು ಮಹಾ ಕಂಪನಿ ಕೊಡಬೇಕು, ನರಕಕ್ಕೂ ಜೊತೆ ಹೋಗ್ಬೇಕಾ, ಇವನ ಜೊತೆ ನರಕಕ್ಕೆ ಹೋಗ್ಬೇಕಷ್ಟೇ ಕೊನೆಗೆ. ಇವನು ಬಾ ದೊಡ್ಡ ಅಳಿಸಿ ಅದ್ರ ಬಂದು ಅಲ್ಲಯ್ಯ ನೀ ಸ್ನಾನ ಮಾಡದೆ ಕುಡಿತಿ, ನಾ ಸ್ನಾನ ಮಾಡದೆ ಮಾಡೇನೆ ಕುಡಿಯೋನು, ನಾನು ನನಗೆ ಕಂಪನಿ ಕೊಡಿ ಒತ್ತಿಸಿ ಬಿಟ್ಟು ಕೊಡು ಅದಾಗೋದಿಲ್ಲ, ಅವನಿಗೆ ಕಂಪನಿ ಕೊಡ್ಬೇಕಷ್ಟೇ. ಇವನು ಇವನಿಗೆ ಕಂಪನಿ ಕೊಡಕ್ಕೆ ಅವನು ತಯಾರಿಲ್ಲ. ನಾವು ಅದರ ಪ್ರೀತಿ ಅಂತ ತಿಳ್ಕೊಂಡು ಎಷ್ಟು ತಪ್ಪಾಗುತ್ತೆ ಯೋಚನೆ ಮಾಡಿ. ನಮ್ಮ ಧರ್ಮವನ್ನು ಕೆಡಿಸೋದಾದ್ರೆ ನಮ್ಮ ಆದರ್ಶವನ್ನು ಕೆಡಿಸೋರು ಅದೆಂತ ಪ್ರೀತಿ ಅದು? ಅದು ಪ್ರೀತಿ ಅಲ್ಲ. ದಯವಿಟ್ಟು ಕಾಪಿ ಹೊಡೆಯ ಅಂತ ಕೇಳಿದ್ರೆ ಪ್ರೀತಿನ ಅದೆಲ್ಲ ಕೂಡ ಸಸ್ಪೆಂಡ್ ಆಗೋ ಡಿಸ್ಮಿಸ್ ಆಗುವಂತ ಆಗುತ್ತೆ ಅಷ್ಟೇ, ಅದಲ್ಲ ಪ್ರೀತಿ ಅಂದ್ರೆ ಆತ್ಮೋದ್ಧಾರವಾಗಬೇಕು, ನಮ್ಮ ಜೀವನಕ್ಕೆ ಎಲ್ಲ ರೀತಿಯಾದ ಹಿತವನ್ನು ಕೊಡಬೇಕು. ಆ ಪ್ರೀತಿಯ ಕಾನ್ಸೆಪ್ಟ್ ನಮ್ಗೆ ಅರ್ಥವಾಗಿಲ್ಲ. ಅದಕ್ಕೆ ಕೃಷ್ಣ ಹೇಳಿದ್ ನೋಡೋದಕ್ಕೆ ಅಷ್ಟು ಅಡಿಗೆ ಮಾಡಿಸಿದಾನೆ ಅನ್ಕೊಂಡ್ಬಿಡ್ತಾರೆ, ಭಾರಿ ಮಾಡಿಸಿದ್ರೆ ಪ್ರೀತಿ ಇರಬೇಕು ಅಂತೇಳಿ. ಆದ್ರೆ ಭಾರಿ ಮಾಡಿಸಿ ಪ್ರೀತಿಗೋಸ್ಕರ ಮಾಡಿಸಿಲ್ಲ, ಕೆಟ್ಟ ಒಂದು ಸಂಚಿಗೋಸ್ಕರ ಮಾಡಿಸಿದ್ದಾನೆ. ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳದೆ ಹೋದರೆ ಜೀವನದಲ್ಲಿ ಮುಂದೆ ಬರಲಿಕ್ಕಾಗೋದಿಲ್ಲ. ಇನ್ನೊಂದು ಆಪತ್ ಭೋಜ್ಯಾನಿ ವಾ ಪುನಃ, ಆಪತ್ತು ಬಂದಾಗ ತಿನ್ನಬೇಕು. ಹಾಗಿದ್ದರೆ ಕೃಷ್ಣ ತಿನ್ಬೋದಲ್ಲ ಅಂತ ಕೇಳಿದರೆ ನೈವ ಸಂಪ್ರೀಯಸೇ ರಾಜನ್, ನಿನಗೆ ಪ್ರೀತಿ ಇಲ್ಲ ಕೃಷ್ಣ ಹೇಳ್ತಾನೆ, ನಿನಗೆ ಪ್ರೀತಿ ಇಲ್ಲ. ಡೈರೆಕ್ಟ್ ಅಟ್ಯಾಕ್ ಕೃಷ್ಣ ಮಾಡ್ತಿರೋದೀಗ. ದುರ್ಯೋಧನ ನಡುಗಬೇಕು, ಯಾರ ರೀತಿ ಮಾಡಿ ಸಂಕೋಚ ಪಡ್ತಿದ್ರು, ನಿನಗೆ ಪ್ರೀತಿ ಇಲ್ಲ ಹೋಗ್ಲಿ, ನಿನಗೆ ಆಪತ್ ಬಂದು ಬೇರೆ ಊರಿಗೆ ಬಂದಿದೆಯಲ್ಲ ಪಾಪ, ದ್ವಾರಕೆ ಅಲ್ಲ ಇದು, ಬೇರೆ ಊರಿಗೆ ಬಂದಿದೆಯಲ್ಲ, ಸ್ವಲ್ಪ ತಿನ್ಬಹುದು ಅಂತ ಕೇಳಿದರೆ ನಚೈವ ಅಪದ್ಗತಾ ವಯಂ, ನನಗೆ ಆಪತ್ತಿಲ್ಲ, ನಿನಗೆ ಪ್ರೀತಿ ಇಲ್ಲ ನನಗೆ ಆಪತ್ತಿಲ್ಲ, ತಿನ್ನೋ ಪ್ರಶ್ನೆನೇ ಇಲ್ಲ ಅಂತ ಅರ್ಥ. ನಿನಗೆ ಪ್ರೀತಿ ಇಲ್ಲ ನನಗೆ ಆಪತ್ತಿಲ್ಲ, ತಿನ್ನೋ ಕಾರಣನೇ ಇಲ್ಲ. ವಸ್ತು ಇರೋದು ಇಂಪಾರ್ಟೆಂಟ್ ಅಲ್ಲೇ ಅಲ್ಲ, ವಸ್ತು ಇರೋದು ಇಂಪಾರ್ಟೆಂಟ್ ಅಲ್ಲ, ಬೇಕಾದ ವ್ಯಕ್ತಿ ಕೃಷ್ಣ, ಅದೇ ಕೃಷ್ಣ. ಎಷ್ಟು ತಮಾಷೆ ಗೊತ್ತಾ, ದುರ್ಯೋಧನ ಮನೆಗೆ ಬಂದು ಅವನ ಮಾಡಿದ ಅಷ್ಟೆಲ್ಲ ಅಡಿಗೆಯನ್ನು ನೋಡಿ ನನಗೆ ಬೇಡ ಅಂತ ಹೇಳುತ್ತಾನೆ. ಅದೇ ಸುಧಾಮ ತನ್ನ ಮನೆಗೆ ಬಂದಾಗ ಬರೀ ಒಂದಿಷ್ಟು ಅವಲಕ್ಕಿ ಕೊಟ್ರೆ ನನಗೆ ಬೇಕು ಅಂತ ಕೇಳಿಸ್ಕೊತಾನೆ. ಇದು ಆಶ್ಚರ್ಯ ಕಾಂಟ್ರಾಸ್ಟ್ ಇದು. ಒಂದು ಎಲ್ಲಾ ಕೊಡ್ಲಕ್ಕೆ ಬಂದ ದುರ್ಯೋಧನನ ಬೇಡ ಅಂತ ಹೇಳಿ ಇವನು ಕೊಟ್ಟು ಬರೀ ಅವಲಕ್ಕಿನ ತಿಂತಾನೆ. ಅದಕ್ಕೆ ಅವಲಕ್ಕಿ ಬೇಕಿಲ್ಲ ಕೃಷ್ಣನಿಗೆ, ಸುಧಾಮನ ಭಕ್ತಿ ಇತ್ತಲ್ಲ ಅದು ಬೇಕಾಯಿತು. ಸಂಪ್ರೀತಿ ಭೋಜ್ಯಾನಿ ಅನ್ನಾನಿ ಆಪದ್ ಭೋಜ್ಯಾನಿ ವಾ ಪುನಃ ನೈವ ಸಂಪ್ರೀಯಸೈ ರಾಜನ್ ನಚೈವ ಅಪದ್ಗತಾ ವಯಂ. ಆ ಶ್ಲೋಕ ಜ್ಞಾಪಕ ಇಟ್ಕೊಂಡ್ರೆ ನಾವು ಜೀವನದಲ್ಲಿ ಎಷ್ಟು ನಮ್ಮನ್ನು ಕಾಪಾಡೋ ತಾಪತ್ರ ಇರಬಹುದು, ಯಾವುದೋ ಗುಳಿಗೆ ತಗೊಂಡ್ಬಿಟ್ರೆ ವಾಸಿ ಆಗುತ್ತೆ ಅಂತ ಹೇಳ್ತಾರಲ್ಲ, ಮಹಾಭಾರತದ ಮಾತು ಗೊತ್ತಿದ್ರೆ ಎಷ್ಟೋ ಅನಾಹುತದಿಂದ ನಾವು ಪಾರಾಗ್ಲಿಕ್ಕೆ ಬರುತ್ತೆ. ಇಷ್ಟು ಹೇಳಿದಾಗ ದುರ್ಯೋಧನನಿಗೆ ಏನು ಉತ್ತರ ಕೊಡ್ಲಕ್ಕೆ ಬರೋದಿಲ್ಲ. ಆಗ ಒಂದು ಮಾತು ಸೇರಿಸ್ತಾನೆ, ಕೃಷ್ಣ ನಿನ್ನ ಮೇಲೆ ನನಗೆ ಪ್ರೀತಿ ಇಲ್ಲ ಅಂತ ಹೇಳ್ತೀಯಲ್ಲ, ಪ್ರೀತಿ ಇಲ್ಲ ಅಂತ ಹೇಗೆ ಹೇಳ್ತೀಯ ಅಂದ್ರೆ, ಕೃಷ್ಣ ಹೇಳ್ತಾನೆ ದುರ್ಯೋಧನ ಪ್ರೀತಿ ಇಲ್ಲ ಅಂತ ನಾನು ಸೌಮ್ಯವಾಗಿ ಹೇಳಿದೆ, ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಲ್ಲ ನನ್ನ ಮೇಲೆ ದ್ವೇಷ ಇದೆ ಅಂತ ಹೇಳ್ತಾನೆ. ಇನ್ನೂ ಡೈರೆಕ್ಟ್ ಅಟ್ಯಾಕ್, ನನ್ನ ಮೇಲೆ ದ್ವೇಷ ಇದೆ ನಿನಗೆ. ದುರ್ಯೋಧನನಿಗೆ ಇನ್ನೂ ಗಾಬರಿ ಆಯ್ತು. ಕೃಷ್ಣ ಇನ್ನೂ ಜ್ವರ ಹೇಳಿದಾಗ ನನ್ನ ಎಲ್ಲಿ ದ್ವೇಷ ಮಾಡಿದ್ದೇನೆ ನಾನೀಗ, ಎಂದಾದ್ರೂ ನಿನ್ನ ಮೇಲೆ ಯುದ್ಧಕ್ಕೆ ಬಂದಿದ್ದೇನಾ ನಾನು? ದುರ್ಯೋಧನ ಚಾಲೆಂಜ್, ಎಂದ ಯುದ್ಧಕ್ಕೆ ಬಂದಿದ್ದೇನಾ? ದುರ್ಯೋಧನ ಎಂದೂ ಹೋಗಿಲ್ಲ, ಯಾತಕ್ಕೆ ಗೊತ್ತಾ, ಓದ್ ಸತ್ತೋಗ್ತಾರಿದ್ದ ಭಯ ಇನ್ನೇನೇ ಇಲ್ಲ ಅವನಿಗೆ, ಬಹಳ ಮಡಿಯಂತ ಬಿಟ್ಟಿಲ್ಲ ಅವನೇನು. ಕೊಟ್ಟ ಒಂದು ಪೇಟಿ ದರಾಸಂದ 18 ಸರ್ತಿ ಹೋಗಿ ಇನ್ನೆಲ್ಲ ಸೋತ್ ಬಂದಿದ್ದು ನೋಡ್ಬಿಟ್ಟಿದ್ದಾನೆ. ತಾನು ಹೋದರೆ ಒಂದು ವಾಪಸ್ ಬರೋ ಸಂಭವನೆ ಏನೋ ಗೊತ್ತಿತ್ತು ಅವನಿಗೆ, ನೋಡಿ ಏನ್ ತಿಳ್ಕೊಂಡ್ಬಿಟ್ಟಿರ್ತಾರೆ, ಮಾಡಿ ಸಾತ್ವಿಕ ತಿಳ್ಕೊಂಡಿರ್ತಾರೆ. ಅದಲ್ಲ, ಇದ ಯುದ್ಧಕ್ಕೆ ಬಂದಿದ್ದೇನೆ ನಾನು, ಅದು ಬಂದಿಲ್ಲ ನಿಜ, ಜೊತೆಗೆ ಇನ್ನೊಂದು ಕೆಲಸ ಇದೆ ತುಂಬಾ ಜನ ಗೊತ್ತಿಲ್ಲ. ದುರ್ಯೋಧನ ಕೃಷ್ಣನಿಗೆ ಬೀಗ, ಕೃಷ್ಣನ ಮಗ ಸಾಂಬನಿಗೆ ದುರ್ಯೋಧನನ ಮಗಳು ಲಕ್ಷಣ ಎನ್ನು ಕೊಟ್ಟು ಮದುವೆಯಾಗಿರುತ್ತೆ. ಕೃಷ್ಣನ ಮಗ ಸಾಂಬ, ಅವನು ಷಣ್ಮುಖನ ಅವತಾರ, ಅವಳು ಲಕ್ಷಣ, ಅವಳು ರತಿ ಅವತಾರ, ಷಣ್ಮುಖ ಕಾಮನ ಅವತಾರ. ಅದು ಕಾಮರತಿಯರು ಗಂಡ ಹೆಂಡಿಂದಿರು, ಇಬ್ಬರಿಗೂ ಮದುವೆಯಾಗಿದೆ. ಅಂದಮೇಲೆ ಬೀಗರಾಗಲ್ಲ ಇದ್ರು ಕೂಡ, ಅಂದ್ರೆ ಬೀಗರಲ್ಲಿ ಗಲಾಟೆ ಅವತ್ತಿಂದ ಶುರುವಾಗಿದೆ ಅಂತ ಅರ್ಥ. ಬೀಗರು, ಕೃಷ್ಣ ದುರ್ಯೋಧನ ಬೀಗರು, ಬೀಗರು ಬೀಗರು ಹೊಡೆದಾಡ್ತಾರೆ ಅಂದ್ರೆ ಅದೇನು ಆಶ್ಚರ್ಯ ಅಲ್ಲ. ಬಟ್ ಎಲ್ಲರೂ ಬೀಗರು ಹೊಡೆದಾಡಬೇಕು ಅಂತ ಅರ್ಥ ಅಲ್ಲ, ಅಂಥ ಬೀಗರು ಮಾತ್ರ ಅಷ್ಟೇ. ಅದು ಒಂದು ಕೇಸೆ. ಅದು ಕೃಷ್ಣ ಯಾವ ಮಾಡಿದರೆ ಸಂಬಂಧ ಬೇರೆ, ಇದು ಬೇರೆ. ಇದು ಹೊಸ ವಿಚಾರ. ದುರ್ಯೋಧನ ಭಾರಿ ದುಷ್ಟ, ಮಗಳು ಭಾರಿ ಒಳ್ಳೆಯವಳು. ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ಹುಡುಗಿ ಯೋಗ್ಯಳಾಗಿದ್ರೆ ಸ್ತ್ರೀರತ್ನಂ ದುಷ್ಕುಲಾದತಿ ಅಂತ ಮನುಸ್ಮೃತಿಯ ಮಾತು. ಒಳ್ಳೆ ಹುಡುಗಿ ಒಳ್ಳೆಯವಳಾಗಿದ್ರೆ ಕೆಟ್ಟ ಬನೆತನದಿಂದ ಬೇಕಾದ್ರೆ ಅವಳನ್ನು ಕನ್ಯಾನಾಗಿ ತರಲಿಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಇದು ಭಾರಿ ಸ್ವಾರಸ್ಯ. ಆಚಾರ್ಯ ಹೇಳ್ತಾರೆ, ಯಾಕೆ ಗೊತ್ತಾ, ದೇಹದ ಸಂಬಂಧ ಬೇರೆ, ಜೀವ ಜೀವ ಭೇದ ಬೇರೆ. ಜೀವ ಜೀವ ಭೇದ, ಈ ವ್ಯಕ್ತಿನೇ ಬೇರೆ, ಯಾಕೋ ಹುಟ್ಟಿರಬಹುದು ಅಷ್ಟೇನೆ, ಆದರೆ ಅವರಿಬ್ರು ಒಂದಾಗಬೇಕಾದ ಕಾರಣ ಇಲ್ಲ. ಆದ್ದರಿಂದ ಚೇತನ ಬೇರೆ, ಆದ್ದರಿಂದ ಇವಳು ಒಳ್ಳೆಯವಳಾಗಿದ್ರೆ ದೋಷ ಇಲ್ಲ. ಭದ್ರಾಚಾರ ಸಿದ್ಧಾಂತ ಓದಿದಾಗ ಜೀವ ಜೀವ ಭೇದ ಬರೀ ಮಾತಾಡೋದಲ್ಲ, ಅದು ಪ್ರಿನ್ಸಿಪಲ್ನಿಂದ ದೊಡ್ಡ ತತ್ವದ ಹೊರಗೆ ಬರ್ತಾಯಿ. ಅದನ್ನ ಅರ್ಥ ಮಾಡಿಕೊಂಡು ಸೈನ್ಸ್ ಏನ್ ಹೇಳ್ತದೆ, ಫೋರ್ಸ್ ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಆಲ್ವೇಸ್ ಈಕ್ವಲ್ ಅಂಡ್ ಅಪೋಸಿಟ್. ಸೈನ್ಸ್ ಹೇಳ್ಬಿಡ್ತು, ಸುಮ್ಮನೆ ಕೇಳೋದಲ್ಲ, ಅಪ್ಲೈ ಮಾಡಿದಾಗ ಹೊಸ ಹೊಸ ಆವಿಷ್ಕಾರವಾಗ್ತದೆ, ಟೆಕ್ನಾಲಜಿ ಡೆವಲಪ್ ಆಗ್ತದೆ. ಗೊತ್ತಿಲ್ಲ, ತತ್ವನೇ ಗೊತ್ತಿಲ್ಲ, ಟೆಕ್ನಾಲಜಿ ಜೀರೋ. ತತ್ವ ಗೊತ್ತಿದ್ರೆ ಅಪ್ಲೈ ಮಾಡಲಿಕ್ಕೆ ಬರ್ತದೆ. ಆದ್ದರಿಂದ ಅಲ್ಲಿ ಸಾಂಬಾರಿಗೆ ಲಕ್ಷಣ ಕೊಟ್ಟು ಮದುವೆ ಆಗಿತ್ತು. ನಮಗನ್ಸುತ್ತೆ ಇಷ್ಟಾದ್ರೂ ಒಂದು ಪುಣ್ಯಕಾರ್ಯ ದುರ್ಯೋಧನ ಮಾಡಿದ್ದ. ಕೊನೆ ಪಕ್ಷ ತನ್ನ ಮಗಳನ್ನ ಕೃಷ್ಣನ ಮಗನಿಗಾದ್ರೂ ಕೊಟ್ಟಿದ್ದಲ್ಲ ಅಂತ ಕೇಳಿದ್ರೆ ಅಲ್ಲೂ ಪುಣ್ಯ ಬಂದಿಲ್ಲ ಅವನಿ ಪಾಪ. ಯಾಕೆ ಗೊತ್ತೇನು, ಅವನು ಮದುವೆ ಮಾಡಿಕೊಟ್ಟಿದ್ದಲ್ಲ, ಸಾಂಬವ್ ತಾನೇ ಮದುವೆ ಮಾಡ್ಕೊಂಡ್ಬಂದಿದ್ದಷ್ಟೇನೆ. ಆ ಮದುವೆ ಪ್ರತಿಭಟನೆ ಮಾಡಿಕೊಂಡು ಗಲಾಟೆಯಾಗಿ ಬಿಟ್ಟು ಕೊನೆಗೆ ನಿರ್ವಾಹ ಇಲ್ಲ ಅಂತ ಒಪ್ಪಿಕೊಂಡ ದುರ್ಯೋಧನ ಅಷ್ಟೇ ಹೊರತು ಅವನು ಪ್ರೀತಿಪೂರ್ವಕ ಧಾರೆ ಎರೆದು ಕೊಟ್ಟಿದ್ದಲ್ಲ. ಅದು ಅದೊಂದಾರು ಒಳ್ಳೆ ಲೆಕ್ಕದಲ್ಲಿ ಸಿಕ್ತಿತ್ತು ಅವನು. ಕೊನೆ ಪಕ್ಷ ಕೃಷ್ಣನ ಮಗನಿಗೆ ತನ್ನ ಮಗಳನ್ನು ಕೊಟ್ಟ, ಕನ್ಯಾದಾನ ಮಾಡಿದ ಅನ್ನೋ ಒಂದು ಹೆಸರು ಅವನಿಗೆ ಬರಲಿಲ್ಲ. ಅದು ಆಗಿ ಹೋದ ಮದುವೆ, ಅವನಾಗಿ ಸೈಮರ ಮದುವೆ ಮಾಡಿಕೊಂಡಿದ್ದ ಹೊರತು ಇವನು ಕೊಟ್ಟಿಲ್ಲ. ಆದ್ದರಿಂದ ಅಷ್ಟೇ ಅಲ್ಲಿ ಪ್ರತಿಭಟನೆ ಮಾಡ್ತಾನೆ, ಆಮೇಲೆ ಪ್ರಯೋಜನಕ್ಕೆ ಬರಲಿಲ್ಲ. ಅಂತೂ ಯಾವ ರೀತಿಯಲ್ಲಿ ಒಳ್ಳೆ ಹೆಸರು ತಗೊಂಡಿಲ್ಲ ಅವನು. ಹೋಗಲಿ, ಮತ್ತೆ ನನ್ನ ದ್ವೇಷ ಅಂತ ಯಾತಕ್ಕೆ ಕರಿತಿ ಅಂದ್ರೆ, ಕೃಷ್ಣ ಹೇಳೋ ಮಾತು ನಾವು ಕೇಳಬೇಕು. ನಿಜವಾಗಲೂ ಕೃಷ್ಣನನ್ನು ದೇವರು ಅಂತ ಯಾತಕ್ಕೆ ಕರೀತಾರೆ, ದೇವರು ಹೇಗಿರ್ತಾರೆ ಅಂತ ನಮಗೆ ಅರ್ಥವಾಗ್ತದೆ. ಕೃಷ್ಣ ಹೆಚ್ಚು ಮಾತು ಬೆಳೆಸೋದಿಲ್ಲ. ಹೌದು ದುರ್ಯೋಧನ, ನನ್ನ ನಿನ್ನ ದೇಹ ದ್ವೇಷ ಮಾಡಿಲ್ಲ, ನಿಜ, ಯಾತಕ್ಕೆ ಕಾರಣ ಬೇಡ. ಆದರೆ ಯಾರು ದ್ವೇಷ ಮಾಡ್ತೀವಿ ಗೊತ್ತಾ ನೀನು ಅಂತ ಕೇಳುತ್ತಾರೆ. ಯಾರು ದ್ವೇಷ ಮಾಡ್ತೀವಿ ಗೊತ್ತಾ? ಹೌದು, ಯಾರು ದ್ವೇಷ, ಪಾಂಡವರ ದ್ವೇಷ ಮಾಡ್ತೀಯೋ ಇಲ್ಲೋ? ಹೌದು, ಪಾಂಡವರ ದ್ವೇಷ ಮಾಡ್ತೇನೆ. ಹಾಗಿದ್ರೆ ನನ್ನ ದ್ವೇಷ ಮಾಡಿದಾಗ ಲೆಕ್ಕ. ನೀನೀಗ ಪಾಂಡವರ ದ್ವೇಷ ಮಾಡ್ತೀಯ, ನನ್ನ ದ್ವೇಷ ಮಾಡಿದಾಗ ಲೆಕ್ಕ. ಅದೇ ಕೃಷ್ಣ ಹೇಳ್ತಾನೆ, ಪಾಂಡವಾನ್ ದ್ವಿಷಸೇ ರಾಜನ್ ಮಮ ಪ್ರಾಣಾಹಿ ಪಾಂಡವಾಹ. ಇದು ಕೃಷ್ಣ ಹೇಳಿದ ಮಾತು. ಪಾಂಡವಾನ್ ದ್ವಿಷಸೇ ರಾಜನ್ ಮಮ ಪ್ರಾಣಾಹಿ ಪಾಂಡವಾಹ. ಪಾಂಡವರು ಯಾರು ಗೊತ್ತೇನು, ನನ್ನ ಪ್ರಾಣ ಅಂತ ಹೇಳುತ್ತಾರೆ. ನಾವು ದೇವರು ನಮ್ಮ ಪ್ರಾಣ ಅಂತ ಹೇಳೋದು ನಮಗೆ ಬರೋದಿಲ್ಲ. ದೇವರು ಹೇಳ್ತಾರೆ, ಭಕ್ತರು ನನ್ನ ಪ್ರಾಣ ಅಂತ ಪರಮಾತ್ಮ ಹೇಳುತ್ತಾರೆ. ಆಗ ಏನು ಕರುಣಾ ನಿಧಿಯೋ ಹರಿ, ಮತ್ತೇನು ಭಕ್ತಾಧೀನನೋ, ಇನ್ನೇನು ಈತನ ಲೀಲೆ. ಆಗ ದೇವರ ಕಾರುಣ್ಯದ ಮುಖ ನಮಗೆ ಅರ್ಥವಾಗ್ತದೆ. ನಾವು ಎಷ್ಟು ದಿವಸ ದೇವ್ರಪೂಜೆ ಮಾಡಿದ್ದೇವೆ, ಮಹಾ ಮಾಡೋರು ಕೂಡ, ಆದರೆ ದೇವರು ನಮ್ಮನ್ನು ಮಾಡಿದಷ್ಟೇ ದಿವಸ ನಮ್ಮನ್ನು ಕಾಪಾಡಿದ್ದು ಎಂದೋ ಹೋಗ್ಬಿಡ್ತಿದ್ದು, ಇರ್ತಾನೆ ಇರಲಿಲ್ಲ. ನಾವು ಎಂದೋ ಮಾಡಿದ್ದು ಗೆಟ್ಟ, ನಾವಂತೂ ಮಾಡೇ ಇರೋದಿಲ್ಲ. ನಮ್ಮ ಹಿಂದಿನವರು ಯಾರೋ ಮಾಡಿರ್ತಾರೆ ಪಾಪ. ನಿಮ್ಮ ಪುಣ್ಯದ ಶೇಷ ಇನ್ನು ಉಂಬೆವೋ ನಾವು, ಚೆನ್ನ ಗುರು ವಿಜಯ ರಾಯ. ಪ್ರಾಚೀನ ಚೀರ್ಣ ಪುಣ್ಯೋಚ್ಚಯ ಚತುರತರ ಆಚಾರಕ ಚಾರು ಚಿತ್ತಾನ್. ಅದಕ್ಕೆ ನಮ್ಮನ್ನು ಪರಮಾತ್ಮ ಕಾಪಾಡ್ತಾ ಇದ್ದಾನೆ. ಇದನ್ನು ಅರ್ಥ ಮಾಡಿಕೊಂಡ್ರೆ, ದೇವರು ದೇವರೇ ಅಂತ ಹೇಳೋದಕ್ಕೆ ಸಾಕ್ಷಿ. ನನ್ನ ಭಕ್ತರು ಪಾಂಡವರು, ನನಗೆ ಬರೀ ಭಕ್ತರು ಅಂತ ಕರೆದ್ರೆ ಪರಮಾತ್ಮ ಸಮಾಧಾನ. ನನ್ನ ಪ್ರಾಣ ಅವರು, ನನ್ನ ಪ್ರಾಣ ಅವರು, ಅವರನ್ನು ದ್ವೇಷ ಮಾಡ್ತೀಯಲ್ಲ ನೀನು, ನನ್ನ ದ್ವೇಷ ಆಗಲಿಲ್ಲ ಅಂತ ಕೇಳ್ತಾನೆ. ನಿಮ್ಮನ್ನು ಕಂಡ್ರೆ ಭಾರಿ ಪ್ರೀತಿ, ಪ್ರಾಣವನ್ನು ತೆಗೆದು ಬಿಡ್ತೇನೆ ಅಂತ ಕೇಳಿದರೆ ಅದು ಪ್ರೀತಿನ ಕೊಲೆ ಮಾಡಿದಾಗುತ್ತೆ ನಾನು. ಆದ್ದರಿಂದ ಒಪ್ಪೋದಿಲ್ಲ ನಾನು. ಈ ನಮಗೆ ಅರ್ಥವಾಗುತ್ತೆ, ದೇವರು ನಮ್ಮ ಮನೆಯ ಅನ್ನವನ್ನು ತಗೊಳ್ಬೇಕಾದ್ರೆ, ನಾವು ಮಾಡಿದ ನೈವೇದ್ಯ ತಗೊಳ್ಬೇಕಾದ್ರೆ ಎಷ್ಟು ಅಡಿಗೆ ಮಾಡಿದ್ರೂ ಉಪಯೋಗ ಇಲ್ಲ ಫಸ್ಟ್ ಅದು. ಮತ್ತು ದೇವರಲ್ಲಿ ಎಷ್ಟು ಭಕ್ತಿ ಮಾಡಿದ್ರೂ ದೇವರು ತಗೊಳ್ಳೋದಿಲ್ಲ. ನಾವು ಏನು ಮಾಡಬೇಕು ಅಂದರೆ, ದೇವರ ಭಕ್ತರಲ್ಲಿ ದ್ವೇಷ ಮಾಡಬಾರದು, ಆಗ ಮಾತ್ರ ದೇವರು ನೈವೇದ್ಯ ತಗೊಳುತ್ತೆ. ನಮಗೆಲ್ಲ ನೈವೇದ್ಯ ಮಾಡೋರಿಗೆಲ್ಲ ಪರಮಾತ್ಮ ಎಚ್ಚರಿಕೆ ಕೊಡ್ತಾನೆ. ನೈವೇದ್ಯ ಮಾಡೋರು ದೃಷ್ಟಿ ಹೇಗಿರಬೇಕು, ದೇವರಲ್ಲಿ ಭಕ್ತಿ ಇರಬೇಕು ಫಸ್ಟು, ಆದರೆ ದೇವರ ಭಕ್ತರಲ್ಲಿ ದ್ವೇಷ ಇರಬಾರದು.